यदितं तव भक्तानाम् अस्माकं नृहरे हरे तदा सुकार्यं कार्यज्ञ प्रलयर्कायितप्रभा हरिकथामृतसार गुरुगळ करुणदिन्दापणितु पेळुवे परम भगवद्भक्तरिदनादरदि केळुवुदु आदरदि केळुवुदु अग्निय उत्पत्ति अग्निय स्वरूप अग्निय अनेक अंशगळु ಇದು ಬಗ್ಗೆ ಈ ವಿಷಯವನ್ನ ಮಹಾಭಾರತದಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಮಾರ್ಕಂಡೇಯ ಸಮಾಸ್ಯ ಪರ್ವದಲ್ಲಿ ಈ ವಿಷಯ ಬಂದಿದೆ. ಅಲ್ಲಿ ಶುರು ಮಾಡೋದು ಅಂಗೀರನ ವಂಶವನ್ನ ಶುರು ಮಾಡ್ತಾರೆ. ಅಂಗೀರನ ವಂಶಕ್ಕೇನೋ ಅಗ್ನಿಗೇನೋ ಏನು ಸಂಬಂಧ ಅಂತ ಅಲ್ಲಿ ಹೇಳ್ತಾರೆ. ಫಸ್ಟ್ ಫಸ್ಟ್ ಮಹಾಭಾರತ ಶುರು ಮಾಡೋವಾಗಲೇ ಅಲ್ಲಿ ಹೇಳ್ತಾರೆ ಹೇಗೆ ಒಂದು ಭೃಗು ಮಹರ್ಷಿ ಇರ್ತಾರ, ಭೃಗು ಮಹರ್ಷಿಗೆ ಪೌಲೋಮಾಂಬು ಹೆಂಡತಿ ಇರ್ತಾಳ. ಆ ಪೌಲೋಮ ಅವರು ಇರೋವಾಗ ಅಲ್ಲಿ ಅಗ್ನಿ ಇರ್ತಾನೆ. ಪೌಲೋಮ ಅವಳ ತಂದೆ ಅವಳು ಚಿಕ್ಕ ವಯಸ್ಸಲ್ಲಿ ಅವಳಿಗೆ ನೀನೇನಾದ್ರು ಚೇಷ್ಟೆ ಏನಾದ್ರು ಮಾಡಿದ್ರೆ ನಿನ್ಗೆ ಬಂದು ಪುಲೋಮಾಂಬ ರಾಕ್ಷಸನಿಗೆ ಕೊಟ್ಟು ಬಿಡ್ತೀನಿ ಸುಮ್ಮನೆ ಸುಮ್ಮನೆ ಹೇಳ್ತಾ ಇದ್ರು. ಅಲ್ಲಿ ರಾಕ್ಷಸರು ಎಲ್ಲಾ ಕಡೆನೂ ಇರ್ತಾರಂತ ಅವ್ರಿಗೇನು ಅದು ಅವನು ಕೇಳ್ತಾ ಕಥೆ ರೂಪದಲ್ಲಿ ಯಾಕೆ ಬಂದಿದೆ ಅಂದ್ರೆ ನಾವು ಹೇಳೋವಾಗಲೂ ಆ ಒಂದು ಈ ಒಂದು ಕೆಟ್ಟ ಕೆಟ್ಟ ಮಾತುಗಳನ್ನ ಈ ತರ ಅದು ಹೆಣ್ಮಕ್ಳಿಗೆ ನಿನ್ಗೆ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ, ಇವನ್ಗೆ ಕೊಟ್ಟು ಮಾಡ್ದೆ, ಅವನ ಹತ್ರ ಒಂದನ್ನ ಕೊಟ್ಟು ಬಿಡ್ತೀನಿ, ನಮ್ಮ ಮನೆಯಿಂದ ಈ ತರ ಮಾತುಗಳನ್ನ ಹೇಳಬಾರ್ದು ಎಂಬುದಕ್ಕೆ ಅದು ಒಂದು ಅದು ಒಂದು ಇನ್ಸಿಡೆಂಟ್ ಆಗಿ ಹೇಳ್ತಾರೆ. ಸೊ ಈ ಕತೆ ಹೀಗೆ ಹೋಗುತ್ತೆ. ಸೊ ಅಲ್ಲಿ ಬಂದು ಅಗ್ನಿಗೆ ಬಂದು ಕೇಳ್ತಾನೆ, ಇವನು ಈ ರಾಕ್ಷಸ ಕೇಳಿಸ್ಕೊಳ್ತಾ ಇರ್ತಾನೆ. ಭೃಗುಮುನಿ ಅವರು ಹೊರಗೆ ಹೋದಾಗ ಅಗ್ನಿಯನ್ನ ಕೇಳ್ತಾನೆ, ಏ ಅಗ್ನಿ ನೀನೇ ಸಾಕ್ಷಿ, ಎಲ್ಲಾ ಕಡೆನ ನೀನಿದ್ದಿ, ನೀನೇ ಸಾಕ್ಷಿ ಅಲ್ಲ, ಇವಳು ತಂದೆ ನನ್ಗೆ ತಾನೇ ಫಸ್ಟ್ ಕೊಟ್ಟಿದ್ದಾನೆ ಅಂದ್ರೆ ಅವನು ಅಗ್ನಿ ಹೇಳ್ತಾನೆ ಹೌದಪ್ಪ ಅಂತ ಹೇಳ್ತಾನೆ. ಏನಂದ್ರೆ ತಂದೆ ಈ ತರ ಮಾತಾಡಿದ್ದಾನೆ ಅಂತ. ಸೊ ಅವನು ಆ ಒಂದು ಪುಲೋಮ ಅಂಬೋ ರಾಕ್ಷಸ ಪೌಲೋಮ ಅವಳನ್ನ ಹೇಳ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗ್ತಾನೆ. ಬಲಾತ್ಕಾರದಿಂದ ಕರ್ಕೊಂಡು ಹೋಗುವಾಗ ಅವಳು ಗರ್ಭಿಣಿಯಾಗಿದ್ದಾನೆ. ಒಳಗೆ ಇರುವಂತ ಮಗು ಚವನ ಅವನು ಬಂದು ಅವನನ್ನ ದೈತ್ಯನನ್ನ ಪ್ರಭೆಯಿಂದಲೇ ಅಗ್ನಿಯ ಪುತ್ರ ಅಗ್ನಿಯ ಪ್ರಭೆಯಿಂದ ಅಗ್ನಿಯಲ್ಲಿ ಒಂದು ಭೃಗು ಅಗ್ನಿ ಇವರೆಲ್ಲ ಒಂದೇ ಕಕ್ಷೆ ನೋಡಿ ಅವನಿಂದ ಆಗತ್ತ. ಸೊ ಅಲ್ಲಿ ಭೃಗುಮುನಿ ಬರ್ತಾರ, ಭೃಗುಮುನಿ ಶಾಪ ಹಾಕ್ತಾರೆ, ಹೇ ಅಗ್ನಿ ಈ ತರ ಅಲ್ಲ ನೀನ್ ಮಾಡ್ಬಿಟ್ಟೆ ನಮ್ಮ ಇದಕ್ಕೆ ಅಂತ ಹೇಳಿ ಅಲ್ಲಿ ಶಾಪವನ್ನ ಅವನು ತಗೊಳ್ತಾನ, ಸ್ವೀಕಾರ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನು ಅವ್ರು ಬರ್ತಾರ, ಸ್ವೀಕಾರ ಮಾಡ್ತಾನ. ಆ ಹೌದು ಹೌದು ಅಂತ ಹೇಳಿ ಆ ಅಗ್ನಿ ಬಂದು ಅವನು ತಪಸ್ ಮಾಡ್ಲಕ್ಕೆ ಹೋಗ್ತಾನ ಅಂತ ಒಂದು. ಸೊ ಅಲ್ಲಿ ಹೇಳಬೇಕಾದ ವಿಷಯ ಏನು ಅಂದ್ರೆ ಅಷ್ಟು ದೇವತಾ ಕಕ್ಷೆಯಲ್ಲಿ ಇರುವಂತ ಅಗ್ನಿ ಅತ್ರಿ ಅಂಗೀರ ಋಷಿಗಳು ಅಂಗೀರರು ಇವರೆಲ್ಲ ಋಷಿಗಳು ಅವರ ಋಷಿಗಳ ಒಂದು ಆ ಒಂದು ಶ್ರೇಷ್ಠತೆಯನ್ನ ಹೇಳಬೇಕು ಅಂತ ಹೇಳ್ತಾನೆ. ಅವರ ತೇಜಸ್, ಅವರು ತಪಸ್ಸು ಮಾಡಿದ್ದ ತೇಜಸ್, ಅಂಗೀರರ ತಪಸ್ಸಿನಿಂದ ಅವರು ಜ್ವಾಲಾಮುಖರಾಗಿರ್ತಾರಂತ ಅದು ನೋಡಿ ಅಗ್ನಿ ಹೇಳ್ತಾರಂತ. ಅಪ್ಪ ಏನೋ ಅವ್ರು ಹೇಳೋ ಕತೆ ಹೀಗಿದೆ, ಏ ಚತುರ್ಮುಖ ನಾನ್ ಮಾಡಿದ್ದ ತಪ್ಪಿಗೆ ನಾನು ಈ ತರ ಒಂದು ಋಷಿಗಳಿಗೆ ಬ್ರಾಹ್ಮಣರಿಗೆ ಒಂದು ಕಷ್ಟ ಆಯಿತು, ಆದ ಕಾರಣದಿಂದ ನನ್ನ ಅಗ್ನಿ ಪದವಿಯಿಂದ ತೆಗೆದು ಬಿಟ್ಟಾನೋ ಏನೋ, ತೆಗೆಯೋದು ಎಂಬುದು ಬರೋದೇ ಇಲ್ಲ. ಅಗ್ನಿ ಯಾವತ್ತೂ ಅಗ್ನಿ, ಅವನ ಕಕ್ಷೆ, ಅವನ ಧರ್ಮ, ಅವನದು ಇದ್ದೇ ಇದೆ. ಇದು ಆ ಋಷಿಯನ್ನೇ ಹೇಳೋದು, ಅಷ್ಟು ಪ್ರಭೆಯಿಂದ ಇದೆ ನೀನೇ ಅಗ್ನಿ ಅಂತ ಹೇಳುವಾಗ ಅಂಗೀರರು ಹೇಳ್ತಾರೆ, ನಾನು ಎಂದೂ ಅಗ್ನಿ ಆಗೋದೇ ಇಲ್ಲ, ನಾನು ಯಾವತ್ತು ನಿನ್ನ ಉಪಾಸನೆ ಮಾಡೋನು, ನಿನ್ನ ಪುತ್ರ, ನಿನ್ನನ್ನು ಯಾವತ್ತು, ಯಾಕೆಂದ್ರೆ ಋಷಿಗಳು ಅಂದ್ರೆ ಸನ್ಯಾಸಿಗಳಲ್ಲ ಅವರು, ಋಷಿಗಳು ಇವರು ಹೆಂಡತಿ ಜೊತೆನೆ ಇವರು ಅವರ ಸಾಧನೆಯನ್ನ ಮಾಡುವಂತ ವ್ಯಕ್ತಿಗಳು ಇವರು, ಈ ಋಷಿಗಳು, ಈ ಕೆಲವು ಋಷಿಗಳು ಇವರಿಗೆ ಸಂಸಾರ ಹೆಂಡತಿ ಪತ್ನಿ ಜೊತೆಯಲ್ಲೇ ಸಾಧನೆ ಇವರಿಗೆ ಇರುತ್ತೆ. ಸೊ ಇವರು ಯಾವತ್ತು ಒಂದು ಗಾರ್ಹಸ್ಪತ್ಯ ಜೀವನದಲ್ಲಿ ಆ ಮದುವೆ ಆದ ದಿವಸದಿಂದ ಇವರು ಆ ಒಂದು ಅಗ್ನಿಯನ್ನ ಸೇವೆ ಮಾಡ, ಮದುವೆ ಆದ ದಿವಸ ಅಂತಿಲ್ಲ, ಫಸ್ಟ್ ಅವರು ಬ್ರಹ್ಮಚರಿ ಆದ ಮೇಲೆ ಆ ಒಂದು ಬ್ರಹ್ಮಚಾರಿ ಆದ ದಿವಸದಿಂದಲೇ ಇವರು ಅಗ್ನಿಯನ್ನ ಸೇವೆ ಮಾಡ್ತಾನೆ ಇರ್ತಾರೆ. ಆಮೇಲೆ ಮದುವೆ ಆದ ಮೇಲೆ ಇವರು ಹೆಂಡತಿ ಜೊತೆಯಲ್ಲಿ ಆ ಒಂದು ಅಗ್ನಿಯನ್ನ ಸೇವೆ ಮಾಡ್ಬೇಕು. ಅದಕ್ಕೆ ಯೋಜಕನ ಮದುವೆಯಲ್ಲಿ ನೋಡಿದ್ರೆ ನಾವು ಮದುವೆ ಅಂಬೋದೇ ಅಗ್ನಿ ಸಾಕ್ಷಿ ಅಂತ ಹೇಳ್ತೀವಿ. ಅಲ್ಲಿ ಅಗ್ನಿ ಲಾಜಾಹೋಮ ಅಂತ ಇವಾಗ ಹೇಳ್ತೀವಿ. ಅಲ್ಲಿ ಲಾಜಾಹೋಮದಲ್ಲಿ ಬರುವಂತ ಅಗ್ನಿ ಏನು ಅಂದ್ರೆ ಯೋಜಕ ನಾಮ ಅಗ್ನಿ ಅಂತ. ಯೋಜಕ ಅಂದ್ರೆ ಒಟ್ಟು ಸೇರುವಿಕೆ ಅಂತ. ಯೋಜಕ ಅಂಬುದು ಅನೇಕ ಅರ್ಥಗಳು ಇರ್ಬೋದು. ಯೋಜಕ ನಾಮ ಅಗ್ನಿ ಅಂತ ಇದಕ್ಕೆ ಹೇಳ್ತಾರೆ. ಆ ಒಂದು ಅಗ್ನಿಯಿಂದ ಈ ವ್ಯಕ್ತಿ ಈ ಈ ಶಾಸ್ತ್ರ ಶಾಸ್ತ್ರ ಶ್ರವಣ ಶಾಸ್ತ್ರ ಗುರುಕುಲದಲ್ಲಿ ಎಲ್ಲ ಹೋಗಿ ಕಲಿತು ಬಂದ ಇವನು ಅವನು ಪೂರ್ಣ ಅಗ್ನಿ ಆಗ್ತಾನೆ. ಅಂದ್ರೆ ಮದುವೆಯಲ್ಲಿ ಅವ್ರಿಗೆ ಪೂರ್ಣತೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ಅವನು ಮಾಡೋದು ಫಲಾಶ ಫಲಾಶ ಅಂತ ಒಂದು ಕಟ್ಟಿಗೆ ಇರುತ್ತಲ್ಲ, ಅದು ಸೋಮನಿಗೆ ಸೋಮ ಪ್ರತೀಕ ಅಂತಾರ, ಸೋಮನಿಗೆ ಪ್ರಿಯ ಆದಂತ ಹೇಳ್ತಾರ. ಅದು ಮೂಲಕವಾಗಿ ಅಗ್ನಿ ಕಾರ್ಯ ಮಾಡ್ತಾನೆ ಹೊರತು ಅವನು ಅಗ್ನಿ ಯಾಗ ಅಗ್ನಿಯಲ್ಲಿ ಯಾಗ ಹೋಮ ಮಾಡುವಂತ ಅಧಿಕಾರ ಅವನಿಗೆ ಬರೋದಿಲ್ಲ. ಮದುವೆ ಮಾಡಿಕೊಂಡಾಗ ಹೆಂಡತಿ ಜೊತೆಯಲ್ಲಿ ಅವ್ರಿಗೆ ಅವನಿಗೆ ಪೂರ್ಣ ಅಗ್ನಿ ಎಂಬ ಒಂದು ಒಂದು ಸ್ಟೇಟಸ್ ಅವನಿಗೆ ಬರುತ್ತಂದ್ರೆ ಹೆಂಡತಿ ಜೊತೆ ಜೊತೆಯಲ್ಲಿ ಮಾಡಬೇಕು. ಸೊ ಹೆಂಡತಿ ಹೋದ ಮೇಲೆ ತಿರ್ಗಾನು ಅವನ ಅರ್ಧ ಅಗ್ನಿ ಆಗ್ಬಿಡ್ತಾನೆ, ಇನ್ನೊಂದು ಅರ್ಧ ಅಗ್ನಿ ಹೋಯಿತದು. ಸೊ ಹಾಗೆ ಯೋಜಕ ನಾಮಕ ಅಗ್ನಿ, ಸೊ ಗಂಡ ಹೆಂಡತಿ ಒಟ್ಟಿಗೆ ಒಟ್ಟಿಗೆ ಅದನ್ನ ಸೇವೆ ಮಾಡಬೇಕು. ಹೆಂಡತಿಯ ಡ್ಯೂಟಿ ಏನು ಅಂದ್ರೆ ಆ ಯೋಜಕ ಅಗ್ನಿಯನ್ನ ರಕ್ಷಣೆ ಗಾರ್ಹಪತ್ಯ ಅಗ್ನಿಯನ್ನ ಅವಳು ರಕ್ಷಣೆ ಮಾಡಿ ಅಲ್ಲೇ ಹೋಮ ಹವನಗಳು ಮಾಡ್ಲಿಕ್ಕೆ ಅವಳು ವ್ಯವಸ್ಥೆ ಮಾಡಿಕೊಟ್ಟು ಯಾವತ್ತು ಅದನ್ನ ಪೂಜೆ ಮಾಡಬೇಕು. ಸೊ ಅದು ಆಗತ್ತೆ. ಸೊ ಹೀಗೆ ಇದನ್ನ ಪೂಜೆ ಮಾಡಿ ಅವರು ಗಾರ್ಹಸ್ಥ ಜೀವನದಲ್ಲಿ ಇದ್ದಾರೆ ಅಂಗೀರ. ಸೊ ಆದ ಕಾರಣದಿಂದ ಆ ಅಂಗೀರನ ಹೆಂಡತಿ ಹೆಸರೇ ಶುಭ ಅಂತ. ಅನೇಕ ಇದಕ್ಕೆ ಒಂದೊಂದು ಇದರಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಇಲ್ಲಿ ಮಹಾಭಾರತದಲ್ಲಿ ಶುಭ ಅಂತ ಕೊಟ್ಟಿದ್ದಾರೆ. ಸೊ ಹೀಗೆ ಅಂಗೀರ ಅವನು ಹೇಳ್ತಾನೆ, ನಾನು ಅಗ್ನಿಯನ್ನ ನಿತ್ಯ ಸೇವನೆ ಮಾಡ್ತಾ ಇದ್ದೀನಿ, ನಾನು ಉಪನಯನ ದಿವಸದಿಂದ ಇವತ್ತು ತನಕ ಅಗ್ನಿಯನ್ನ ಸೇವೆ ಮಾಡ್ತಾ ಇದ್ದೀನಿ. ಸೊ ನಾನ್ ನಿನ್ ಮಗ ಆಗ್ತೀನಿ, ನಾನು ಎಲ್ಲಿಂದ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾಗ, ಸರಿ ನೀನೇ ನನ್ನನ್ನ ಪ್ರಥಮ ಪುತ್ರನಾಗ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ತಾನು ತಾನು ತಪಸ್ ಮಾಡಕ್ ಹೋಗ್ತಾನ ಅಂತ ಹೇಳ್ತಾರೆ. ತಪಸ್ ಮಾಡಕ್ ಹೋಗ್ತಾನಂದ್ರೆ ಇವನಲ್ಲಿ ಮಗ ಅಂತ ಸ್ವೀಕಾರ ಮಾಡಿದೆ ಅಂದ್ರೆ ಮಗ ಮಾಡಿದಲ್ಲಿ ತಂದೆ ಇದ್ದೇ ಇರ್ತಾನಲ್ಲ. ಸೊ ಅಗ್ನಿ ಯಾವತ್ತು ಇರ್ತಾನ. ಸೊ ಈ ಒಂದು ಋಷಿಗಳ ಮೂಲಕವಾಗಿ ಅವರು ಆ ಎಲ್ಲಾ ಕಡೆನು ಋಷಿಗಳ ದ್ವಾರ ಅವರ ಅವರ ಶ್ರೇಷ್ಠತೆಯನ್ನ ತಿಳ್ಕೋಬೇಕು ಅಂತ. ಸೊ ಇಲ್ಲಿ ಹೀಗೆ ಬರುವಾಗ, ಸೊ ಋಷಿಯೇ ಮಗನಾಗ ಸ್ವೀಕಾರ ಮಾಡಿದ್ದ ಅಂದ್ರೆ ಅವನು ಅಗ್ನಿ ಪುತ್ರ ಆಗ್ಬಿಟ್ಟಿದ್ದ. ಪುತ್ರ ಅಂದ್ರೆ ತನ್ನಲ್ಲಿ ಹುಟ್ಟುವನು ಅಂಬೋದು ಮಾತ್ರ ಅರ್ಥ ಅಲ್ಲ. ಪುತ್ರ ಅಂದ್ರೆ ಆ ಒಂದು ಜ್ಞಾನ ಪರಂಪರೆ ಬರುತ್ತೆ, ಅಗ್ನಿಯ ಅನುಗ್ರಹದಿಂದ ಈ ಅಂಗೀರ ಬಂದಿದ್ದಾನೆ ಅಂದ್ರೆ ಅಂಗೀರನಲ್ಲಿ ಹುಟ್ಟಿರುವಂತಹ ಮಕ್ಕಳು ಎಲ್ಲರೂ ಅಗ್ನಿಗಳೇ ಆಗ್ತಾರೆ ಹಾಗೆ. ಸೊ ಋಷಿಗಳು ಅದಕ್ಕೆ ಅಗ್ನಿರ್ಮಾನವಕ ಅಂತ ಹೇಳ್ತಾರಲ್ಲ. ಸೊ ಬೆಂಕಿ ಅಂತ ಇದ್ದಾನಪ್ಪ ಅವನು, ಒಂದು ಪಾಠವನ್ನ ಕಲಿಯೋನು ಅಂತ ಹೇಳ್ತಾರೆ. ಅದು ಋಷಿಗಳು ಅಂದ್ರೆ ಪಾಠವನ್ನ ಕಲಿಯೋರು. ಸೊ ಹೀಗೆ ಅದನ್ನ ಬರುತ್ತೆ. ಸೊ ಇಲ್ಲಿ ಅಂಗೀರ ಶುಭ ಅಂಬೋರಿಗೆ 7 ಗಂಡು ಮಕ್ಕಳು 8 ಹೆಣ್ಮಕ್ಳು ಇರ್ತಾರೆ. ಇದರಲ್ಲಿ ಪ್ರಸಿದ್ಧವಾದ ಅವ್ರ ಎಲ್ಲರಿಗೇನು ಹೆಸರೇ ಏನು ಅಂದ್ರೆ 7 ಗಂಡು ಮಕ್ಕಳ ಹೆಸರೇ ನೋಡಿದನು ಬೃಹಸ್ ಅಂದ ಬೃಹಸ್ಪತಿ ಬೃಹಬ್ರಹ್ಮ ಬೃಹಮಂತ್ರ. ಹೆಸರುಗಳೇ ಹೀಗೆ ಇದೆ, ಬೃಹಸ್ಪತಿ ಬೃಹ ಬ್ರಹ್ಮ ಬೃಹ ಮಂತ್ರ ಬೃಹ ಕೀರ್ತಿ ಬೃಹ ಜ್ಯೋತಿ ಬೃಹಮಾನ ಬೃಹತ್ ಭಾಸ. ಸೊ ಹೀಗೆ ಇವ್ರ ಹೆಸರಲ್ಲ ಬೃಹ ಬೃಹತ್, ನಮ್ಗೆ ಪ್ರಸಿದ್ಧವಾಗ ತಿಳಿದವರು ಬೃಹಸ್ಪತಿ ಇಲ್ಲಿ ಬರ್ತಾರೆ. ದಟ್ ಇಸ್ ದ ಕನೆಕ್ಷನ್. ಸೊ ಅಂಗೀರನಗೆ ಬೃಹಸ್ಪತಿ ಎಂಬ ಕನೆಕ್ಷನ್ ನಮ್ಗೆ ಬರುತ್ತೆ. ಅದು ಒಂದು ನಮ್ಗೆ ತಿಳ್ಕೊಂಡ್ರೆ ಆಯ್ತು. ಹೆಣ್ಮಕ್ಳು ಅಂತ ಹೇಳಿದಾರಂತ, ಹೆಣ್ಮಕ್ಳು ನಮ್ಗೆ ತುಂಬಾ ಮುಖ್ಯ ಆಗ್ತಾರೆ. ಯಾಕೆ ಅಂದ್ರೆ ನಾವು ದಿನಾಗ್ಲೂ ನೋಡುವಂತವರೇ ಆಗ್ತಾರೆ. ಹಾಗೆ ಅಂದ್ರೆ ಈ ಹೆಣ್ಮಕ್ಳು ಹೇಗಿರ್ತಾರಂದ್ರೆ, ಈ ಹೆಣ್ಮಕ್ಳು ಬಂದು ಇವರು 8 ಜನ. ಫಸ್ಟ್ ಹೆಸರು ಫಸ್ಟ್ ಒಬ್ಳು ಫಸ್ಟ್ ಡಾಟರ್ ಹೆಸರು ಬಂದು ಭಾನು ಅಂತ. ಭಾನು ಅಂತ ಇವಳಿಗೆ ಯಾಕೆ ಹೆಸರು ಅಂದ್ರೆ, ಆ ಒಂದು ಸೂರ್ಯನ ಅನುಗ್ರಹದಿಂದ ಇವಳು ದಿವಸ ಡೇ ಟೈಮ್ ಲಿಲ್ಲ ಇವಳೇ ಇರ್ತಾಳಂತ. ಇವಳು ಒಂದು ರೂಪದಿಂದ ಅಲ್ಲಿ ಡೇ ಟೈಮ್ ಒಂದು ದಿನಕ್ಕೆ ಇವಳು ಒಂದು ಆ ರೂಪದಲ್ಲಿ ಅವಳು ಇರ್ತಾಳಂತ. ಅಗ್ನಿ ಅಗ್ನಿ ರೂಪದಿಂದ ಅಲ್ಲಿ ಅವಳು ಇರ್ತಾಳಂತ, ಅವಳು ಭಾನು ಆಗ್ತಾಳೆ. ಆಮೇಲೆ ಇನ್ನೊಬ್ಳು ರಾಗ, ರಾಗ ರಾಕ ಬೇರೆ ರಾಗ ಬೇರೆ. ರಾಗ ಅಂದ್ರೆ ಇವಳು ಎಲ್ಲಿ ಇರ್ತಾಳಂದ್ರೆ, ಇವಳು ಬಂದು ಜನರಲ್ಲಿ ರಾತ್ರಿಯಲ್ಲಿ ಇರೋಳು, ಆದ್ರೂ ಇವಳು ಎಲ್ಲಾ ಜೀವಿಗಳ ಮೇಲೇನು ಎಲ್ಲಾ ಜನರ ಮೇಲೂ ಅನುರಾಗವನ್ನೇ ಇಟ್ಟುಕೊಂಡಿದ್ದಾಳು ಇರ್ತಾಳಂತ. ಸೊ ಇವಳು ರಾಗ ಆಗ್ತಾಳೆ. ಇವರಲ್ಲಿನೂ ಅಗ್ನಿ, ಬಿಕಾಸ್ ಅಗ್ನಿಯ ಮಕ್ ಅಗ್ನಿಯ ಅಗ್ನಿ ಸ್ವೀಕಾರ ಮಾಡಿದ ಪ್ರಥಮ ಪುತ್ರ ಅಂತ ಸ್ವೀಕಾರ ಮಾಡಿದ ಅಂಗೀರಸರ ಮಕ್ಕಳು ಇವರಲ್ಲಿನೂ ಅದು ಬರುತ್ತೆ. ಸೊ ಭಾನು ರಾಗ. ಇನ್ನೊಬ್ಳು ಯಾರು ಅಂದ್ರೆ ಸಿನಿವಾಳಿ ಅಂತ. ಸಿನಿವಾಳಿ ಅಂದ್ರೆ ಇದು ನೀವು ಕೇಳಿರ್ತೀರ. ಸಿನಿವಾಳಿ ಎಂಬುದು ಯಾರು ಇವಳು ಅಂದ್ರೆ, ಶಿವನ ತಲೆಯಲ್ಲಿ ಒಂದು ಆ ಒಂದು ಚಂದ್ರ ಇರ್ತಾನ ನೋಡಿ, ಚಿಕ್ಕದಾಗೆ ಒಂದು ಚಂದ್ರ. ಅದಕ್ಕೆ ಅದು ಬಂದು ಅದು ಹೇಗಿರತ್ತೆ ಅಂದ್ರೆ, ಇದು ಯಾವ ಚಂದ್ರನ ಅವನು ಇಟ್ಟುಕೊಂಡಿದ್ದಾನಂದ್ರೆ 8ನೇ ದಿವಸದ ಚಂದ್ರ ಅಂತ ಕೆಲವು ಕಡೆ ಬರುತ್ತೆ. ಇಲ್ಲಿ ಹೇಳೋದು ಶಿನಿವಾಳಿ. ಶಿನಿವಾಳಿ ಯಾರು ಅಂದ್ರೆ, ಆ ಅಮಾವಾಸ್ಯೆ ಬರುತ್ತೆ ನೋಡಿ. ಅಮಾವಾಸ್ಯೆ ಬಂದಾಗ ಅಮಾವಾಸ್ಯ ದಿವಸ ಕೆಲವೊಮ್ಮೆ ಏನಾಗುತ್ತೆ ಆಗಿರುತ್ತೆ ಅಂದ್ರೆ ಚತುರ್ದಶಿಯಿಂದ ಕೂಡಿದ ಅಮಾವಾಸ್ಯ ಆಗಿರುತ್ತೆ. ಚತುರ್ದಶಿಯೂ ಅವತ್ತಿರುತ್ತೆ, ಅಮಾವಾಸ್ಯ ಚತುರ್ದಶಿಯಿಂದ ಕೂಡಿದ ಅಮಾವಾಸ್ಯ ಅಂದ್ರೆ ಹೇಗಾಗತ್ತೆ ಅಂದ್ರೆ ಅವತ್ತು ಬೆಳಿಗ್ಗೆ ಅವತ್ತು ನೋಡ್ಲಕ್ಕಾದರ ಇಫ್ ಯು ಕ್ಯಾನ್ ಸೀ ಇಟ್, ಅಲ್ಲಿ ಚಿಕ್ಕದಾಗಿ ಒಂದೇ ಒಂದು ಎರಡು ಮೂರು ಕಲೆಗಳು ಇರುತ್ತೆ ಅಂತ ಹೇಳ್ತಾರೆ. ಆ ಒಂದು ಕಲೆ ಹದಿನಾಲ್ಕನೇದು ಚಿಕ್ಕ ಎಲ್ಲವೂ ಹೋಯ್ತು, ಹದಿಮೂರು ಕಲೆಗಳು ಹೋಯ್ತು. ಹದಿನಾಲ್ಕನೇ ಕಲೆ ಹೇಗಿರುತ್ತೆ ಅಂದ್ರೆ ಕಾಣಿಸುತ್ತೆ ಕಾಣಿಸೋದಿಲ್ಲ, ಕೆಲವೊಮ್ಮೆ ಕಾಣಿಸುತ್ತೆ ಕೆಲವೊಮ್ಮೆ ಕಾಣಿಸೋದಿಲ್ಲ. ಅದಕ್ಕೆ ಚತುರ್ದಶಿಯಿಂದ ಕೂಡಿದ ಅಮಾವಾಸ್ಯ ದೃಶ್ಯ ಅದೃಶ್ಯ ಅಂತ ಅದಕ್ಕೆ ಹೇಳ್ತಾರೆ. ಅದು ನಿಮಗೆ ಬಂದಾಗ ಕತ್ತಲೆಯಲ್ಲಿ ಕಾಣಿಸ್ತಾ ಹೋಗುತ್ತೆ, ಅದನ್ನ ಚಂದ್ರ ತಲೆಯಲ್ಲಿ ಇಟ್ಟುಕೊಂಡಿದ್ದಾನಂತೆ. ಅದಕ್ಕೆ ರುದ್ರಸುತ ಅಂತ ಇವಳಿಗೆ ಆ ಒಂದು ವಿಶೇಷ ಉಂಟು. ಸೊ ರುದ್ರ ಬಂದಾಗ ರುದ್ರರ ಒನ್ ಆಫ್ ದ ಕಣ್ಣು ಇಸ್ ಅಗ್ನಿ ಅಂತ ನಾವು ಹೇಳ್ತೀವಿ, ಅಗ್ನಿ ಅವರನ್ನ ಆಶ್ರಯ ಮಾಡಿಕೊಂಡಿದ್ದಾನಂತೆ. ಸೊ ಇವಳಲ್ಲಿ ಈ ವಿಶೇಷವೂ ಇರುತ್ತೆ. ಸೊ ಇವಳು ಸಿನಿವಾಲಿ ಅಂತ, ಸಿನಿವಾಲಿ ಅಂತ ಇವಳಿಗೆ ಕರೀತಾರೆ. ಆಮೇಲೆ ಇನ್ನೊಬ್ಳು ಮಗಳು ಎಲ್ಲಿ ಇರ್ತಾಳಂದ್ರೆ ಈ ರಾತ್ರಿಯ ಈ ಚಂದ್ರನಿಗೆ ಸಂಬಂಧಪಟ್ಟವಾಗೆ ಇರುತ್ತೆ. ಯಾಕೆಂದ್ರೆ ರಾತ್ರಿಯಲ್ಲಿ ಇವರು ರಾತ್ರಿ ಅಭಿಮಾನಿ ದೇವತೆಗಳಾಗೆ ಇವರುಗಳೆಲ್ಲ ಇರ್ತಾರೆ. ಅರ್ಚಿಷ್ಮತಿ ಅಂತ, ಅರ್ಚಿಷ್ಮತಿ ಎಂಬುವಳು ಹೇಗಿರ್ತಾಳಂದ್ರೆ ಇಟ್ ಈಸ್ ಅ ಫುಲ್ ಮೂನ್ ಡೇ, ಪೌರ್ಣಿಮಾ ಪೌರ್ಣಿಮಾ ದಿವಸದಲ್ಲಿ ಅವಳು ಆ ಒಂದು ಅವಳ ಮಗಳು ಅಲ್ಲಿ ಸನ್ನಿಹಿತಳಾಗಿರ್ತಾಳೆ. ಅವಳು ಆ ಅಮುಖ್ಯ ಅಭಿಮಾನಿಗಳಲ್ಲಿ ಇವರೆಲ್ಲ ಬರ್ತಾರೆ. ಅನಾಖ್ಯಾತ ದೇವತೆಗಳು ಆರ್ ಅಮುಖ್ಯ ಅಭಿಮಾನಿಗಳಲ್ಲಿ ಇವರೆಲ್ಲ ಬರ್ತಾರೆ. ಸೊ ಇವಳು ಅಚ್ಚುಷ್ಮತಿ ಅಂತ ಇವಳಿಗೆ ಹೇಳ್ತಾರೆ. ಆಮೇಲೆ ಚಂದ್ರನ ಪೂರ್ಣಿಮೆ ಇದಲ್ಲ, ಪೌರ್ಣಿಮಾ ಸಹಿತವಾದ ಪಾಡ್ಯ ಅಂದ್ರೆ ಇಟ್ ಇಸ್ ಆ ಟೈಮ್ಲಿ ಹೇಗಿರುತ್ತೆ ಅಂದ್ರೆ ಫುಲ್ ಮೂನ್ ಇಸ್ ಫುಲ್ ಮೂನ್, ಇದನ್ನು ಫುಲ್ ಮೂನ್ ಜೊತೆಲಿ ನೆಕ್ಸ್ಟ್ ಡೇ ನೋಡಿದ್ದೆ, ಫುಲ್ ಮೂನ್ ಜೊತೆಲಿ ಪಾಡ್ಯ ಇರುವಾಗ ಇನ್ನೂ ಚಂದಾಗಿ ಅದು ಕಾಣುತ್ತಂತೆ. ಅದಕ್ಕೆ ಬಂದು ಹವಿಷ್ಮತಿ ಅಂತ ಹೇಳ್ತಾರೆ. ರಾಕ ಅಂತನು ಅವಳಿಗೆ ಹೇಳ್ತಾರೆ. ರಾಕ ಚಂದ್ರ ರಾಮನಿಗೆ ಹೇಳುವಾಗ ರಾಕ ಚಂದ್ರ ಅವನು ಹೇಗಿದ್ದಾನಂದ್ರೆ ಆ ರಾಕ ಚಂದ್ರ ಅಂತ ಹೇಳುವಾಗ ಪೌರ್ಣಮಿ ಇಂದ ಕೂಡಿದ ಪಾಡ್ಯಂ ಪ್ರಥಮೆ. ಸೊ ಅವಾಗ ಫುಲ್ ಆಗಿ ಇನ್ನೂ ನೋಡ್ಲಕ್ಕೆ ಸುಂದರವಾಗಿರತ್ತಂತ ಚಂದ್ರ ಆವಾಗ ಇರುವಾಗ. ಆವಾಗ ಹವಿಷ್ಯ ಅದೆಲ್ಲ ಕೊಡ್ತಾರೆ. ಸೊ ಹವಿಷ್ಮತಿ ಆವಾಗ ಹವಿಷ್ಯನ ದೇವತೆಗಳು ಮೂಲಕ ಕೊಡ್ತಾರೋ ಅದು ಏನೋ ಗೊತ್ತಿಲ್ಲ. ಅವತ್ತಿನ ದಿವಸ ವಿಶೇಷವಾಗ ಪೌರ್ಣಿಮ ದಶ ಪೌರ್ಣಿಮಾ ಅದೆಲ್ಲ ಮಾಡುವಾಗ ಆ ಒಂದು ಯಾಗಗಳಲ್ಲಿ ಇದನ್ನ ಈ ಒಂದು ರಾಕ ಅಂಬೋ ದಿವಸದಲ್ಲಿ ಮಾಡ್ತಾರೆ. ಅಂದ್ರೆ ಪೌರ್ಣಮಿಯಿಂದ ಕೂಡಿದ ಪಾಡ್ಯಂ ಇದು ನಮ್ಗೆ ಬೇಕಾಗೇ ಇಲ್ಲ. ಯಾಕೆ ಅಂದ್ರೆ ಈ ಯಾಗಗಳೆಲ್ಲ ಶ್ರೌತ ಯಾಗಗಳು ಅಂತ ಕರೀತಾರೆ. ಈವಾಗ ಶ್ರೌತ ಯಾಗಗಳ ಯಾರು ಮಾಡೋದಿಲ್ಲ, ಇವಾಗ ಮಾಡೋದಲ್ಲ, ಸ್ಮಾರ್ಥ ಯಾಗಗಳನ್ನು ಒಂದು ಮಾಡ್ತಾರೆ. ಶ್ರೌತ ಯಾಗಗಳು ಇವಾಗ ಬಳಕೆಯಲ್ಲಿ ಇಲ್ಲ. ಸೊ ಆ ಒಂದು ಕಾಲದಲ್ಲಿ ಹಾಗೆ ಮಾಡ್ತಾ ಇದ್ರು, ದರ್ಶ ಪೌರ್ಣಿಮಾ ಯಾಗ ಅದೆಲ್ಲ ಅವ್ರು ಆ ಕಾಲದಲ್ಲಿ ಮಾಡ್ತಾ ಇದ್ರು. ಆವಾಗ ಹವಿಷ್ಮತಿ ಈ ದಿವಸದಲ್ಲಿ ಇವಳು ಒಂದು ಮಗಳು ರಾಕ ಅಂತ. ಆಮೇಲೆ ಇನ್ನೊಂದು ಏನಂದ್ರೆ ಮಹಿಷ್ಮತಿ ಅನುಮತಿ ಅಂತ. ಇವಳಿಗೆ ಹಾಗೆ ಅಂದ್ರೆ ಉಳಿದದ್ದನ್ನು ತಕೋಬೇಕು ನಾವು, ಪೌರ್ಣಿಮ ಅಮಾವಾಸ್ಯೆ ಇದು ತಕೊಂಡು ಅಲ್ಲಿ ಬರುವಂತ ಅದಕ್ಕೆ ಸಂಬಂಧಪಟ್ಟ ದಿವಸಗಳನ್ನ ತಕೊಳ್ತಾ ಇದ್ದೀವಿ. ಮಹಿಷ್ಮತಿ ಇವಳಿಗೆ ಅನುಮತಿ ಅಂತಾನೆ ಹೆಸರು. ಇವಳು ಯಾವಾಗ ಬರ್ತಾಳಂದ್ರೆ ಇವಳು ಬಂದು ಇದಕ್ಕೆ ಮುಂದಿನ ದಿವಸ ಪೌರ್ಣಮಿ ದಿವಸ ಅರ್ಚಿಷ್ಮತಿ ಅಂತ ಹೇಳಿದ್ದೀವಿ, ಪೌರ್ಣಮಿಯಿಂದ ಕೂಡಿದ ಪಾಡ್ಯಕ್ಕೆ ಹವಿಷ್ಮತಿ ಅಂತ ಹೇಳಿದ್ದೀವಿ. ಅದಕ್ಕೆ ಹಿಂದಿನ ದಿವಸ ಅಂದ್ರೆ ಚತುರ್ದಶಿಯಿಂದ ಕೂಡಿದ ಹುಣ್ಣಮಿ, ಪ್ರೀವಿಯಸ್ ಡೇ ಬರ್ತಾರೆ ಪೌರ್ಣಮಿಗೆ ಪ್ರೀವಿಯಸ್ ಡೇ ಬರೋದಕ್ಕೆ ಅನುಮತಿ ಅಥವಾ ಮಹಿಷ್ಮತಿ ಅಂತ ಹೇಳ್ತಾರೆ. ಪೌರ್ಣಮಿಗೆ ಪೌರ್ಣಮಿ ಆದ ಮೇಲೆ ಬರುವಂತ ಪಾಡ್ಯ ಸಹಿತವಾದದಕ್ಕೆ ಹವಿಷ್ಮತಿ, ದಟ್ ಇಸ್ ಅ ಬೆಸ್ಟ್ ರಾಕ ಅಂತ, ದಟ್ ಇಸ್ ಅ ಬೆಸ್ಟ್ ಒನ್. ಅದು ರಾಕ ಇಸ್ ಪಾಡ್ಯದಿಂದ ಕೂಡಿದ ಹುಣ್ಣಿಮೆ. ಚತುರ್ದಶಿಯಿಂದ ಕೂಡಿದ ಹುಣ್ಣಿಮೆಗೆ ಬಂದು ಮಹಿಷ್ಮತಿ ಅನುಸರಿಸಿ ಇರ್ತಾಳೆ ಪೌರ್ಣಿಮೆಗೆ. ಸೊ ಅದಕ್ಕೆ ಅನುಮತಿ ಅಂತ ಪಾಪ್ಯುಲರ್ ಆಗಿ ಹೇಳ್ತಾರೆ, ಮಹಿಷ್ಮತಿಯನ್ನು ಹೇಳ್ತಾರೆ. ಇದಾದ್ಮೇಲೆ ಒಂದು ಲಿಸ್ಟ್ ಆಯ್ತು, ಯಾವ್ದು ಅಂದ್ರೆ ಈ ಶನಿವಾಳಿ ಹೇಳಿದ್ದೀವಿ ನಾವು. ಶನಿವಾಳಿ ಎಂಬುದು ಅಮಾವಾಸ್ಯೆಗೆ ಮುಂದಿನ ಪ್ರೀವಿಯಸ್ ಅಮಾವಾಸ್ಯೆ, ಚತುರ್ದಶಿಯಿಂದ ಕೂಡಿದ ಅಮಾವಾಸ್ಯೆಗೆ ಶನಿವಾಳಿ ಅಂತ ಹೇಳ್ತೀವಿ. ಸೊ ದ ಅದರ್ ಸೈಡ್ ಇಸ್ ಪಾಡ್ಯದಿಂದ ಕೂಡಿದ ಅಮಾವಾಸ್ಯೆ, ಅಮಾವಾಸ್ಯೆ ಅಂಡ್ ಪಾಡ್ಯ, ಅದು ಬರೋದು ಮಹಾಮತಿ ಅಂತ ಹೇಳ್ತಾರೆ. ಅದು ತುಂಬಾ ಕತ್ತಲೆ, ರಾಕಾಗೆ ಆಪೋಸಿಟ್, ರಾಕಾಗೆ ಕಂಪ್ಲೀಟ್ ಆಪೋಸಿಟ್ ಆಗಿ ಬರೋದು. ಸೊ ಇದಾದ ಮೇಲೆ ಇನ್ನೊಂದು ಏನ್ ಬಿಟ್ಟಿದ್ದೀವಿ ಅಂದ್ರೆ ಅಮಾವಾಸ್ಯ ದಿವಸ. ಈ ಅಮಾವಾಸ್ಯ ದಿವಸ ಬರೋದಕ್ಕೆ ಕುಹೂ ಅಂತ ಹೇಳ್ತೀವಿ.
ಸೊ ಹೀಗೆ ಈ ಹೆಣ್ಮಕ್ಕಳು, ಈ ಹೆಣ್ಮಕ್ಳು ಎಂಟು ಹೆಣ್ಮಕ್ಕಳದು ಇದನ್ನ ಪೂರ್ತಿ ಯಾಕೆ ಕೊಟ್ಟಿದ್ದಾರೆ, ಮೂರು ಆ ಪೌರ್ಣಿಮಾ ಮಾಸ ಮೂರು ಪ್ಲಸ್ ಮೂರು ಆರು ಆಗತ್ತೆ, ಆಮೇಲೆ ಡೇ ಅಂಡ್ ನೈಟ್. ಸೊ ಇವ್ ಎಂಟು ಜನ ಎಂಟಕ್ಕೆ ನಿಂತಿದ್ದಾರೆ. ಇವರು ಬರೀ ಒಂದು ಅಂಗೀರನ ಮಕ್ಕಳು ಮಾತ್ರ ಅಲ್ಲ, ಇಲ್ಲಿ ಅಗ್ನಿಗಳು ಇರ್ತಾರೆ ಒಂದು ರೂಪದಿಂದ. ಅಗ್ನಿಗಳು, ಅಗ್ನಿ ಅಂದ್ರೆ ಇಲ್ಲಿ ತಕೊಳ್ಳೋದು ಬೆಂಕಿ ಅಂತಿಲ್ಲ, ಅಗ್ನಿ ಎಂಬ ಮೂಲಕವಾಗಿ ಇಲ್ಲಿ ನಾವು ಕಲಿಯೋದು ಏನು ಅಂದ್ರೆ ಶಕ್ತಿ. ಅಗ್ನಿ ಅಂದ್ರೆ ದಟ್ ಎನರ್ಜಿ ಅಂತ ನಾವು ಹೇಳ್ತೀವಲ್ಲ, ಆ ತೇಜಸ್ ಎನರ್ಜಿ ಕ್ಯಾನ್ ಬಿ ಎನಿವೇ. ಎನರ್ಜಿ ಒಂದು ತೇಜಸ್ ರೂಪದಲ್ಲೇ ಇರುತ್ತೆ, ಕೆಲಸ ಮಾಡ್ಲಿಕ್ಕೆ ಎನರ್ಜಿ. ಸೊ ಆಲ್ ದಟ್ ಎನರ್ಜಿ ಎಂಬುದಲ್ಲಿ, ಆ ಒಂದು ಶಕ್ತಿ ಎಂಬ ರೂಪದಲ್ಲಿ ತಗೋಬೇಕು. ಬೆಂಕಿ ಎಂಬುದಲ್ಲಿ, ಬೆಂಕಿಲಿ ಒಂದೊಂದು ಆಸ್ಪೆಕ್ಟ್, ಶಕ್ತಿ ಎಂಬೋ ನಾವು ಬದುಕಲಿಕ್ಕೆ ಇವರೆಲ್ಲವೂ ಕಾರಣರಾಗ್ತಾರೆ. ಅದಕ್ಕೆ ವಿಶ್ವೇಭ್ಯೋ ದೇವೇಭ್ಯೋ ಅಂತ ಹೇಳುವಾಗ ಇವ್ರ ಹೆಸರೆಲ್ಲ ನಾವು ತಗೊಳ್ಳೋದಿಲ್ಲ, ವಿಶ್ವೇಭ್ಯೋ ದೇವೇಭ್ಯೋ ಅಂತಾನೆ ಹೇಳ್ಬಿಡ್ತೀವಿ. ಎಲ್ಲರೂ ಇವರೆಲ್ಲರೂ ಬಂದ್ಬಿಡ್ತಾರೆ, ಬಿಕಾಸ್ ಇಟ್ ಇಸ್ ಟೂ ಮಚ್ ಫಾರ್ ಅಸ್ ಟು ರಿಮೆಂಬರ್. ಸೊ ಹೀಗೆ ಆ ಅಂಗೀರನ ಆ ಒಂದು ಸಂತಾನ ಆಗತ್ತೆ. ಆಮೇಲೆ ಇಲ್ಲಿ ನಮ್ಗೆ ಮುಖ್ಯವಾಗಿರುವುದು ಅಂಗೀರನ ಮಕ್ಕಳಲ್ಲಿ ನಮ್ಗೆ ಮುಖ್ಯವಾಗಿರೋದು ಬೃಹಸ್ಪತಿಗಳೇ ಆಗ್ತಾರೆ. ಸೊ ಈ ಬೃಹಸ್ಪತಿಗಳು, ಈ ಬೃಹಸ್ಪತಿ ಬಂದು ತಾರೆಯನ್ನ ಮದುವೆ ಮಾಡ್ಕೊಳ್ತಾರೆ. ತಾರೆಗೆ ಇನ್ನೊಂದು ಹೆಸರು ಚಂದ್ರಮಾಸ್ ಅಂತಾನೆ ಅವಳಿಗೆ ಹೆಸರು, ಬಟ್ ಪಾಪ್ಯುಲರ್ ಆಗಿ ನಾವು ತಾರಾ ಅಂತಾನೆ ಕರಿತೀವಿ. ಸೊ ಬೃಹಸ್ಪತಿ ತಾರ, ಇವರ ದಾಂಪತ್ಯದಲ್ಲಿ ಎಷ್ಟು ಜನ ಹುಟ್ಟುತ್ತಾರಂತ, ಏಳು ಜನ ಇಲ್ಲ ಅಗ್ನಿ ನೋಡಿ, ಸೊ ಏಳು ಜನ ಇವರ ದಾಂಪತ್ಯದಲ್ಲಿ ಹುಟ್ಟುತ್ತಾರಂತ. ಸೊ ಇವರದು ಮುಖ್ಯವಾಗಿ ನಮ್ಗೆ ಬರುತ್ತೆ. ಇದನ್ನ ನಾವು ನೆಕ್ಸ್ಟ್ ಇದ್ರಲ್ಲಿ ಸೆಗ್ಮೆಂಟ್ಲಿ ನೋಡೋಣ. ಅಂಬಲಿ ಕೃಷ್ಣ ಅರ್ಪಣ ಮಸ್ತು.